ಪಾಠ 12. ದೇವರ ಗೆಳೆಯರಾಗಲು ಏನು ಮಾಡಬೇಕು? 1. ದೇವರು ಎಲ್ಲರ ಪ್ರಾರ್ಥನೆಗಳನ್ನು ಕೇಳುತ್ತಾನಾ? ತನ್ನ ಬಳಿ ಪ್ರಾರ್ಥಿಸುವಂತೆ ಪ್ರತಿಯೊಬ್ಬ ಮಾನವನನ್ನು ದೇವರು ಆಮಂತ್ರಿಸುತ್ತಾನೆ. ಹಾಗಿದ್ದರೂ ಕೆಲವರ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲ. ಉದಾಹರಣೆಗೆ, ಪತ್ನಿಯರನ್ನು ಚೆನ್ನಾಗಿ ನೋಡಿಕೊಳ್ಳದ ಪುರುಷರ ಪ್ರಾರ್ಥನೆಗಳು ದೇವರಿಗೆ ಇಷ್ಟವಿಲ್ಲ. ಪದೇ ಪದೇ ಕೆಟ್ಟತನ ನಡೆಸಿದ ಇಸ್ರೇಲ್ ಜನಾಂಗದ ಪ್ರಾರ್ಥನೆಗಳನ್ನು ದೇವರು ಕೇಳಲಿಲ್ಲ ಎಂದು ಚರಿತ್ರೆ ತಿಳಿಸುತ್ತದೆ. ಪ್ರಾರ್ಥನೆ ಅನ್ನುವುದು ದೇವರು ನಮಗೆ ನೀಡಿರುವ ದೊಡ್ಡ ವರದಾನ. ಘೋರ ಪಾಪ ಮಾಡಿದವರು ಪಶ್ಚಾತ್ತಾಪಪಟ್ಟು ಮಾಡುವ ಪ್ರಾರ್ಥನೆಗಳನ್ನು ಸಹ ದೇವರು ಕೇಳುತ್ತಾನೆ.
ಯೆಶಾಯ 1:15 ಹೇಳುತ್ತದೆ, ನೀವು ನನ್ನ ಕಡೆಗೆ ಕೈಯೆತ್ತುವಾಗ ನಿಮ್ಮನ್ನು ನೋಡದಂತೆ ನನ್ನ ಕಣ್ಣುಗಳನ್ನು ಮರೆಮಾಡಿಕೊಳ್ಳುವೆನು. ಹೌದು, ನೀವು ಬಹು ಪ್ರಾರ್ಥನೆಗಳನ್ನು ಮಾಡಿದರೂ ನಾನು ಕೇಳೆನು. ನಿಮ್ಮ ಕೈಗಳಲ್ಲಿ ರಕ್ತವೂ ತುಂಬಿದೆ. ಯೆಶಾಯ 55:7 ಹೇಳುತ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು.
2. ಹೇಗೆ ಪ್ರಾರ್ಥಿಸಬೇಕು? ದೇವರಿಗೆ ಆರಾಧನೆ ಸಲ್ಲಿಸುವ ಒಂದು ವಿಧ ಪ್ರಾರ್ಥನೆ. ಹಾಗಾಗಿ ಸೃಷ್ಟಿಕರ್ತ ದೇವರಾದ ಯಹೋವನಿಗೆ ಮಾತ್ರ ನಾವು ಪ್ರಾರ್ಥನೆ ಸಲ್ಲಿಸಬೇಕು. ಅಪರಿಪೂರ್ಣರಾಗಿರುವ ನಾವು ತಪ್ಪು ಮಾಡುವ ಪ್ರವೃತ್ತಿಯ ಜನರಾಗಿರುವುದರಿಂದ ನೇರವಾಗಿ ದೇವರ ಬಳಿ ಪ್ರಾರ್ಥಿಸಲು ಸಾಧ್ಯವಿಲ್ಲ. ನಮ್ಮ ಪಾಪ ಪರಿಹಾರಕ್ಕಾಗಿ ಪ್ರಾಣ ಅರ್ಪಿಸಿದ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಬೇಕು. ಬಾಯಿಪಾಠ ಮಾಡಿ ಹೇಳುವ ಜಪಗಳನ್ನು ಅಥವಾ ಜಪ ಪುಸ್ತಕಗಳಿಂದ ಓದುವ ಪ್ರಾರ್ಥನೆಗಳನ್ನು ದೇವರು ಸುತರಾಂ ಇಷ್ಟಪಡುವುದಿಲ್ಲ. ಹೃದಯದಾಳದ ಪ್ರಾರ್ಥನೆಯನ್ನು ಮಾತ್ರ ಇಷ್ಟಪಡುತ್ತಾನೆ.
ಮತ್ತಾಯ 6:7 ಹೇಳುತ್ತದೆ, ನೀನು ಪ್ರಾರ್ಥನೆ ಮಾಡುವಾಗ ಅನ್ಯ ಜನರು ಮಾಡುವಂತೆ ಹೇಳಿದ್ದನ್ನೇ ಪುನಃ ಪುನಃ ಹೇಳಬೇಡ. ಏಕೆಂದರೆ ತಾವು ತುಂಬಾ ಮಾತುಗಳನ್ನು ಉಪಯೋಗಿಸುವುದಾದರೆ ತಮ್ಮ ಪ್ರಾರ್ಥನೆಗಳು ಕೇಳಲ್ಪಡುತ್ತವೆ ಎಂದು ಅವರು ನೆನೆಸುತ್ತಾರೆ. ಫಿಲಿಪ್ಪಿ 4:6-7 ಹೇಳುತ್ತದೆ, ಯಾವ ವಿಷಯದ ಕುರಿತಾಗಿಯೂ ಚಿಂತೆ ಮಾಡಬೇಡಿರಿ, ಎಲ್ಲ ವಿಷಯಗಳಲ್ಲಿ ಕೃತಜ್ಞತಾಸ್ತುತಿಯಿಂದ ಕೂಡಿದ ಪ್ರಾರ್ಥನೆ ಮತ್ತು ಯಾಚನೆಗಳಿಂದ ನಿಮ್ಮ ಭಿನ್ನಹಗಳನ್ನು ದೇವರಿಗೆ ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ನಿಮ್ಮ ಹೃದಯಗಳನ್ನೂ ನಿಮ್ಮ ಮಾನಸಿಕ ಶಕ್ತಿಗಳನ್ನೂ ಕ್ರಿಸ್ತ ಯೇಸುವಿನ ಮೂಲಕ ಕಾಯುವುದು.
ಮೌನ ಪ್ರಾರ್ಥನೆಗಳನ್ನು ಸಹ ಸೃಷ್ಟಿಕರ್ತ ಕೇಳುತ್ತಾನೆ. ಪ್ರಾರ್ಥನೆಗೆ ಇಂತಿಂಥ ಸಮಯವೆಂಬ ನಿರ್ಬಂಧವಿಲ್ಲ. ದಿನಚರಿ ಆರಂಭಿಸುವಾಗ, ಮಲಗುವ ಮುನ್ನ, ಊಟದ ವೇಳೆ, ಕಷ್ಟಗಳಿರುವಾಗ, ಹೀಗೆ ಯಾವ ಸಮಯದಲ್ಲಿ ಬೇಕಾದರೂ ಪ್ರಾರ್ಥಿಸಬಹುದು.
ಕೀರ್ತನೆ 55:22 ಹೇಳುತ್ತದೆ, ನಿನ್ನ ಚಿಂತಾಭಾರವನ್ನು ಯಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು, ನೀತಿವಂತನನ್ನು ಎಂದಿಗೂ ಕದಲಗೊಡಿಸನು. ಮತ್ತಾಯ 15:36 ಹೇಳುತ್ತದೆ, ಆ 7 ರೊಟ್ಟಿಗಳನ್ನು ಮತ್ತು ಮೀನುಗಳನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸಿದ ಬಳಿಕ ಅವುಗಳನ್ನು ಮುರಿದು ಶಿಷ್ಯರಿಗೆ ಕೊಟ್ಟನು ಮತ್ತು ಅವರು ಜನರ ಗುಂಪಿಗೆ ಹಂಚಿಕೊಟ್ಟರು.
3. ಸತ್ಯ ಕ್ರೈಸ್ತರು ಸಭೆ ಸೇರುವುದೇಕೆ? ನಮ್ಮ ಸುತ್ತಲಿರುವ ಬಹುತೇಕ ಜನರು ದೇವರನ್ನು ನಂಬುವುದಿಲ್ಲ. ಈ ಭೂಮಿಯನ್ನು ಶಾಂತಿ ನೆಮ್ಮದಿಯ ತಾಣವಾಗಿ ಮಾಡುವೆನೆಂದು ದೇವರು ಕೊಟ್ಟಿರುವ ಮಾತಿನಲ್ಲೂ ಅವರಿಗೆ ನಂಬಿಕೆಯಿಲ್ಲ. ಅದನ್ನವರು ಗೇಲಿ ಮಾಡುತ್ತಾರೆ. ಹಾಗಾಗಿ ದೇವರ ಗೆಳೆಯರಾಗುವುದು ಈ ಲೋಕದಲ್ಲಿ ಅಷ್ಟು ಸುಲಭವಲ್ಲ. ಆದ್ದರಿಂದಲೇ ದೇವಭಕ್ತಿಯನ್ನು ಪ್ರೋತ್ಸಾಹಿಸುವಂತಹ ಜನರೊಂದಿಗೆ ನಾವು ಸಭೆ ಸೇರಬೇಕು.
ಇಬ್ರಿಯ 10:24-25 ಹೇಳುತ್ತದೆ, ನಾವು ಪರಸ್ಪರ ಹಿತಚಿಂತಕರಾಗಿದ್ದು ಪ್ರೀತಿಸುವಂತೆಯೂ ಸತ್ಕಾರ್ಯಗಳನ್ನು ಮಾಡುವಂತೆಯೂ ಒಬ್ಬರನ್ನೊಬ್ಬರು ಪ್ರೇರೇಪಿಸೋಣ. ಸಭೆಯಾಗಿ ಕೂಡಿಬರುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟಿರುವ ಪ್ರಕಾರ ನಾವು ಬಿಟ್ಟು ಬಿಡದೆ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಾ ಇರೋಣ. ಆ ದಿನವು ಸಮೀಪಿಸುತ್ತಾ ಇದೆ ಎಂಬುದನ್ನು ನೀವು ನೋಡುವಾಗ ಇದನ್ನು ಇನ್ನಷ್ಟು ಹೆಚ್ಚು ಮಾಡಿರಿ.
ದೇವರನ್ನು ಗಾಢವಾಗಿ ಪ್ರೀತಿಸುವ ಜನರೊಂದಿಗೆ ನಮ್ಮ ಒಡನಾಟ ಹೆಚ್ಚಿದಾಗ ದೇವರ ಗೆಳೆಯರಾಗಲು ನೆರವು ಸಿಗುತ್ತದೆ. ಹೇಗೆಂದರೆ ಅವರು ದೇವರಲ್ಲಿಟ್ಟಿರುವ ನಂಬಿಕೆ ನಮ್ಮಲ್ಲಿ ಹುಮ್ಮಸ್ಸನ್ನು ಮೂಡಿಸುತ್ತದೆ. ಆ ರೀತಿಯ ಜನರನ್ನು ನಾವಿಂದು ಯೆಹೋವನ ಸಾಕ್ಷಿಗಳ ಸಭೆಗಳಲ್ಲಿ ಮಾತ್ರ ಕಾಣಸಾಧ್ಯ.
ರೋಮನ್ನರಿಗೆ 1:11-12 ಹೇಳುತ್ತದೆ, ಏಕೆಂದರೆ ನಾನು ನಿಮ್ಮನ್ನು ನೋಡಲು ಹಂಬಲಿಸುತ್ತಿದ್ದೇನೆ, ಈ ಮೂಲಕ ನಿಮ್ಮನ್ನು ದೃಢಪಡಿಸಲಿಕ್ಕಾಗಿ ನಾನು ನಿಮಗೆ ಆಧ್ಯಾತ್ಮಿಕ ವರವನ್ನು ಕೊಡಲು ಸಾಧ್ಯವಾಗಬಹುದು, ಇಲ್ಲವೇ ಇನ್ನೂ ಖಚಿತವಾಗಿ ನಿಮ್ಮ ಮಧ್ಯೆ ಉತ್ತೇಜನವನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು, ಅಂದರೆ ನಿಮ್ಮ ನಂಬಿಕೆಯಿಂದ ನಾನು ಮತ್ತು ನನ್ನ ನಂಬಿಕೆಯಿಂದ ನೀವು ಉತ್ತೇಜಿಸಲ್ಪಡಲು ಸಾಧ್ಯವಾಗಬಹುದು.
4. ದೇವರ ಗೆಳೆಯರಾಗಲು ಏನು ಮಾಡಬೇಕು? ಬೈಬಲ್ನಿಂದ ಕಲಿತ ವಿಷಯಗಳ ಕುರಿತು ಧ್ಯಾನಿಸಬೇಕು. ದೇವರ ಕಾರ್ಯವೈಖರಿ, ಆತನು ಕೊಟ್ಟಿರುವ ಸಲಹೆ, ಆತನು ಮಾಡಿರುವ ವಾಗ್ದಾನ, ಇವೆಲ್ಲ ಆತನ ಬಗ್ಗೆ ಏನನ್ನು ತಿಳಿಸುತ್ತವೆ ಎಂದು ನಾವು ಆಲೋಚಿಸಬೇಕು. ಮನನ ಮಾಡಿ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತೆ ಪ್ರಾರ್ಥಿಸುವಲ್ಲಿ ದೇವರ ಅಗಾಧ ಪ್ರೀತಿ ಮತ್ತು ವಿವೇಕದ ಕುರಿತು ತಿಳಿದುಕೊಳ್ಳುತ್ತೇವೆ.
ಯೆಹೋಶುವ 1:8 ಹೇಳುತ್ತದೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರಳೂ ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲಾ ಕೈಕೊಂಡು ನಡಿ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ಕೀರ್ತನೆ 1:1-3 ಹೇಳುತ್ತದೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮನಿಂದಕರೊಡನೆ ಕೂತುಕೊಳ್ಳದೆ ಯಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ, ಅದರಂತೆ ಅವನ ಕಾರ್ಯವೆಲ್ಲವೂ ಸಫಲವಾಗುವುದು.
ದೇವರ ಮೇಲೆ ಭರವಸೆ ನಂಬಿಕೆ ಇದ್ದರೆ ಮಾತ್ರ ಆತನ ಆಪ್ತ ಗೆಳೆಯರಾಗಲು ಸಾಧ್ಯ. ನಂಬಿಕೆ ಅನ್ನುವುದು ಗಿಡದಂತೆ, ಗಿಡ ಹೆಮ್ಮರವಾಗಿ ಬೆಳೆಯಬೇಕಾದರೆ ಪ್ರತಿದಿನ ನೀರುಣಿಸಬೇಕು. ಅದರಂತೆ ದೇವರಲ್ಲಿನ ನಮ್ಮ ವಿಶ್ವಾಸ ಹೆಚ್ಚೆಚ್ಚು ದೃಢವಾಗಬೇಕಾದರೆ ಪ್ರತಿದಿನವೂ ಧ್ಯಾನಿಸುವುದು ಅಗತ್ಯ.
ಮತ್ತಾಯ 4:4 ಹೇಳುತ್ತದೆ, ಪ್ರತ್ಯುತ್ತರವಾಗಿ ಅವನು, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದಲ್ಲ, ಯಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದ ಬದುಕಬೇಕು ಎಂದು ಬರೆದಿದೆ ಎಂದು ಹೇಳಿದನು. ಇಬ್ರಿಯ 11:1 ಹೇಳುತ್ತದೆ, ನಂಬಿಕೆಯು ನಿರೀಕ್ಷಿಸುವ ವಿಷಯಗಳ ನಿಶ್ಚಿತ ಭರವಸೆಯೂ ಕಣ್ಣಿಗೆ ಕಾಣದಿರುವ ನಿಜತ್ವಗಳ ಪ್ರತ್ಯಕ್ಷ ನಿದರ್ಶನವೂ ಆಗಿದೆ. ವಚನ 6 ಹೇಳುತ್ತದೆ, ನಂಬಿಕೆಯಿಲ್ಲದೆ ಆತನನ್ನು ಮೆಚ್ಚಿಸುವುದು ಅಸಾಧ್ಯ, ಏಕೆಂದರೆ ದೇವರನ್ನು ಸಮೀಪಿಸುವವನು ಆತನು ಇದ್ದಾನೆ ಎಂದು, ತನ್ನನ್ನು ಶ್ರದ್ಧಾಪೂರ್ವಕವಾಗಿ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುವವನಾಗುತ್ತಾನೆ ಎಂದು ನಂಬಬೇಕು.
5. ದೇವರ ಗೆಳೆಯರಾದರೆ ಯಾವ ಪ್ರಯೋಜನ ಸಿಗುತ್ತದೆ? ದೇವರು ತನ್ನ ಸ್ನೇಹಿತರಿಗೆ ಅಪಾರ ಕಾಳಜಿ ತೋರಿಸುತ್ತಾನೆ. ಈ ಪ್ರಪಂಚದಲ್ಲಿರುವ ಅನೇಕ ವಿಷಯಗಳು ದೇವರ ಮೇಲೆ ನೀವಿಟ್ಟಿರುವ ವಿಶ್ವಾಸವನ್ನು ಕಸಿದುಕೊಳ್ಳಬಹುದು. ಅಲ್ಲದೆ ಸಾವಿಲ್ಲದೆ ಬದುಕುವ ಅವಕಾಶವನ್ನೂ ಕೈತಪ್ಪಿಸಬಹುದು. ಆದರೆ ಆ ರೀತಿಯಾಗದಂತೆ ದೇವರು ನಿಮ್ಮನ್ನು ಕಾಪಾಡುತ್ತಾನೆ. ನಮ್ಮ ಆರೋಗ್ಯ ಹಾಗೂ ನೆಮ್ಮದಿಗೆ ಕುತ್ತು ತರುವ ಮಾರ್ಗಗಳಲ್ಲಿ ಕಾಲಿಡದಂತೆ ಎಚ್ಚರಿಕೆ ನೀಡುತ್ತಾನೆ. ಅತ್ಯುತ್ತಮ ಬದುಕನ್ನು ಕಂಡುಕೊಳ್ಳುವ ಮಾರ್ಗವನ್ನು ತೋರಿಸುತ್ತಾನೆ.
ಕೀರ್ತನೆ 73:27-28 ಹೇಳುತ್ತದೆ, ಇಗೋ, ನಿನ್ನನ್ನು ಬಿಟ್ಟವರು ನಾಶವಾಗುವರು, ನಿನಗೆ ದ್ರೋಹ ಮಾಡಿದವರೆಲ್ಲರನ್ನೂ ನಿರ್ಮೂಲ ಮಾಡುತ್ತಿ, ನನಗಾದರೋ ದೇವರ ಸಾನ್ನಿಧ್ಯವೇ ಭಾಗ್ಯವು. ಕರ್ತನೆ, ಯಹೋವನೆ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ಕಾರ್ಯಗಳನ್ನು ಪ್ರಕಟಿಸುವೆನು.
ಯಾಕೋಬ 4:4-8 ಹೇಳುತ್ತದೆ, ವ್ಯಭಿಚಾರಿಗಳೇ, ಲೋಕದೊಂದಿಗೆ ಸ್ನೇಹವು ದೇವರೊಂದಿಗೆ ವೈರತ್ವವಾಗಿದೆ ಎಂಬುದು ನಿಮಗೆ ತಿಳಿಯದೋ? ಆದುದರಿಂದ ಯಾವನಾದರೂ ಲೋಕಕ್ಕೆ ಸ್ನೇಹಿತನಾಗಲು ಬಯಸುವುದಾದರೆ ಅವನು ತನ್ನನ್ನು ದೇವರಿಗೆ ವೈರಿಯನ್ನಾಗಿ ಮಾಡಿಕೊಳ್ಳುತ್ತಾನೆ.
ವಚನ 8 ಓದುವುದು, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು.
ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಅಸ್ಥಿರ ಮನಸ್ಸಿನವರೇ, ನಿಮ್ಮ ಹೃದಯಗಳನ್ನು ಶುದ್ಧ ಮಾಡಿಕೊಳ್ಳಿರಿ.